தரம் சந்துகதிக மகதானந்த மானந்த தீர்த்த ஸ்ரீமத் பக்ரேந்து பிம்பம் துரித நுதுரிதம் நித்யதாஹங்கதானு. வாயுஸ்துதியில் ஹேத்தாரு ஆச்சாரியரே, நம்ம முகவன யாவாக நான் சதா நோடுத்தேனியோ, நான் காய்த்தா இத்தேனே அந்த ஹேத்தாரு. நம் முகதரிசக்க நான் காய்த்தா இத்தேவே. ಪ್ರತಿ ವಾಯಸ್ತಿದ ದಿವಸ ಹೇಳ್ತಾ ಇದ್ರೆ ಆ ಮಾತು ನಮಗೆ ಏನಂತ ಅರ್ಥವಾಗ್ತದ? ಯಾವಾಗ ಸದಾ ನೋಡಬೇಕು ನಿಮ್ಮ ಮುಖವನ್ನ ನಾನು, ಅಂತ ಅವಕಾಶ ಕೊಡಿ ಅಂತ ಕೇಳುತ್ತಾರೆ. ಅಂತ ಅವಕಾಶವನ್ನು ತಪಸ್ಸು ಮಾಡಿ ಏನು ಸುಕೃತವ ಮಾಡಿದಳೋ ಯಶೋದೆ, ಅಂತ ಯೋಗ ಅವರಿಗೆ ಸಿಕ್ತು ಅಂದ್ರೆ ಎಷ್ಟನ್ನು ಪುಣ್ಯ ಮಾಡಿದ್ರು ಅವರು. ಎಲ್ಲ ಕಾಡಿಬಿದ್ದ ಆಚಾರ್ಯ ಹೇಳ್ತಾರೆ, ಗೊತ್ತಾಯ್ತಲ್ಲ ಇನ್ಮೇಲೆ ನಿನ್ನ ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಶಿಷ್ಯರಾಗ್ತೇವೆ ಅಂದ್ರಂತೆ. ಇಷ್ಟು ಜನ ಇದ್ದ ನಮ್ಮನ್ನು ಕಾಪಾಡಿ ಅಂತ ಅಷ್ಟ, ಈಗ ಇದ್ರೆ ಆಗ್ತೇವೆ ತಕ್ಷಣ ಎಲ್ಲರೂ ಕನ್ವರ್ಟ್ ಆಗಿಬಿಟ್ರಂತೆ. ಮಧ್ವಾಚಾರ್ಯರು ಕಳ್ಳರ ಗ್ಯಾಂಗ್ ಅನ್ನು ಕನ್ವರ್ಟ್ ಮಾಡಿದ್ದಾರೆ, ಅರ್ಥ ಮಾಡ್ಕೋದು. ಅದು ಎಂಥ ಸಿದ್ಧಿ, ಆಚಾರ್ಯರ ಹೆಸರು ಹೇಳಿದ್ರು ಸಾಕು, ಇದು ಅದು ಸಮಾಜ ಸುಧಾರಣೆ ಅಂದ್ರೆ. ಅದು ಕಳ್ಳರನ್ನು ಟೋಟಲಿ ಬದಲಾಯಿಸಿದವರು. ಎಲ್ಲಿಂದ ಕಳ್ಳರನ್ನು ಸಮಾಜಕ್ಕೆ ತಂದ್ರೆ ಸಾಕು, ಸಮಾಜಕ್ಕೆ ತರಲಿಲ್ಲ, ದೇವರ ಹತ್ರ ಹೋಗಿದ್ರು ಆಚಾರ್ಯರು. ಎಲ್ಲಿಂದ ಎಲ್ಲಿಗೆ? ಕ್ಲಬ್ನಲ್ಲಿ ಕೂತವನ್ನ ಗುಡಿ ಮಠದ ಮಧ್ಯ ಗುಡಿಯಲ್ಲಿ ಕೂಡಿಸ್ತಾರೆ, ಪೀಠಾಧೀಶನ ಮಾಡಿದಾಗತ್ತೆ ಹೆಚ್ಚು ಕಡಿಮೆ. ಆ ಮಟ್ಟಿ ಉದ್ಧಾರ ಮಾಡಿದ್ದಾರೆ ಆಚಾರ್ಯರು. ಇಂಥ ಉದ್ಧಾರ ಎಷ್ಟರೇ ಮಾಡಲಿಕ್ಕೆ ಸಾಧ್ಯ? ಅದಕ್ಕೇನೆ ಆಚಾರ್ಯರೇ ನಮ್ಮನ್ನ ಮಾತರಮೇ ಮಾತರಿಶನ್ ಪಿತರತಲಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ತೋತ್ರ ಮಾಡೋದು ಯಾತಕ್ಕೆ ಅಂದ್ರೆ, ಅಂತ ಶಕ್ತಿ ಸಂಪನ್ನರವರು. ಅಂತೂ ಈ ಮುನಿ ಕಾಯಿವೆ ಅಷ್ಟು ಮಾಡಿದ್ದಕ್ಕೆ ಅವನ ಜೀವನ ಕೊನೆ ಹಂತ ಬಂತು. ವಿಮಾನಗಳು ಬಂದು ಅವೆಲ್ಲ ಕರೆಕ್ಟ್ ಹೊರಟೋಗ್ಬಿಟ್ರು, ಸದ್ಗತಿ ಹೊರಟುಬಿಟ್ರು. ಅಂದ್ರೆ ನಮ್ಮ ವೃತ್ತಿ ಯಾವ್ದಿರುತ್ತೆ, ಒಳ್ಳೆ ವೃತ್ತಿನ ಕೆಟ್ಟದ್ ಮಾಡ್ಲಕ್ಕೂ ಬರುತ್ತೆ, ಕೆಟ್ಟ ವೃತ್ತಿ ಒಳ್ಳೇದು ಮಾಡ್ಲಕ್ಕೂ ಬರುತ್ತೆ, ಅದನ್ನು ಮಾಡಿಕೊಳ್ಳಿ. ಇದರ ಅರ್ಥ ಕಳ್ಳತನ ಮಾಡಿ ಒಳ್ಳೆಯವರಾಗಲಿ ಅಂತ ಅರ್ಥ ಅಲ್ಲ. ಕಳ್ಳತನ ಮಾಡ್ಲಕ್ಕೆ ಹೋಗ್ಬೇಕಾಗಿಲ್ಲ, ಮತ್ತೆ ಕಳ್ಳತನ ಮಾಡಬೇಕಾಗಿಲ್ಲ. ಅಂತ ಪ್ರಸಂಗ ಅನಿವಾರ್ಯವಾಗಿ ಯಾವ್ದಾದ್ರು ಆಪತ್ಕಾಲದಿಂದ ಬಂದಿದ್ರೆ ಅವ್ರು ಹೇಗಾದ್ರೆ ಒಳ್ಳೆ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳೋದಕ್ಕದು. ಕೆಸರು ತುಳಿದು ಕಾಲು ತೊಳಿಗೆ ಅಂತ ಹೊರಟು ಇಲ್ಲ, ಅಕಸ್ಮಾತ್ ಕೆಸರು ತುಳಿದಿದ್ರೆ ಹ್ಯಾ ಕ್ಲೀನ್ ಮಾಡ್ಕೋಬೇಕಷ್ಟೇ. ಈ ಕಥೆಯ ಸಂದೇಶ ಅಷ್ಟೇ ಹೊರತು ಬೇರೆ ಅಲ್ಲ. ಹೀಗೆ ಅನೇಕ ಕಥೆಗಳು ಒಂದಾದ್ರೂ ಒಂದು ಹೇಳ್ತಾ ಹೋಗ್ತಾರೆ. ಒಂದು ಸರ್ತೆ ಮತ್ತೊಂದು ಅಮೂಲ್ಯವಾದ ಚಿಕ್ಕ ಚಿಕ್ಕ ಕಥೆಗಳು, ದೊಡ್ಡ ದೊಡ್ಡ ತತ್ವಗಳು. ದೊಡ್ಡ ಆಶ್ರಮ, ಒಬ್ಬ ಮುನಿ ವಾಸ ಮಾಡ್ತಾ ಇರ್ತಾರೆ. ಅವರ ವರ್ಚಸ್ಸು, ಅವರ ಸಿದ್ಧಿ ಅಪಾರವಾಗಿತ್ತಂತೆ. ಕಾಡು ಭಯಂಕರವಾದ ಕಾಡು, ಹುಲಿ ಸಿಂಹ ಎಲ್ಲಾ ಪ್ರಾಣಿಗಳು ಕಾಡಿನಲ್ಲಿದೆ. ಮುನಿಯವರು ಅಲ್ಲೇ ತಪಸ್ ಮಾಡ್ತಾ ಇದ್ದಾರೆ. ಮುನಿಯ ವರ್ಚಸ್ಸು ಹೇಗಿತ್ತು ಅಂದ್ರೆ ಹೇಳ್ತಾರೆ, ಆ ಕಾಡು ಮೃಗಗಳು ಅವರು ತಂಟೆಗೆ ಬರ್ತಿದ್ದಿಲ್ಲ, ಅಲ್ಲ ಅವ್ರ ಹತ್ರ ಬಂದು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು ಅಂತ. ಅಂತ ಸಿದ್ಧಿ ಪಡೆದಿದೆ ಮುನಿಗಳೆಲ್ಲ ಕೂಡ. ಸಿಂಹಗಳು ಎಲ್ಲ ಅಲ್ಲಿ ಬರೋದು, ಅಲ್ಲಿ ಬಿದ್ದ ಯಾರು ಗಲಾಟೆ ಇಲ್ಲ, ಎಲ್ಲ ಒಟ್ಟೊಟ್ಟಿಗೆ ನಮಸ್ಕಾರ ಮಾಡ್ಕೊಂಡು ಗಲಾಟೆ, ಅಲ್ಲಿ ಹೋದ್ಮೇಲೆ ಗಲಾಟೆ, ಅಲ್ಲಿ ಮಾತ್ರ ಗಲಾಟೆ ಇಲ್ಲ. ಇಂಥ ಒಂದು ಸಿದ್ಧಿ ಇತ್ತಂತೆ. ವಾದಿರಾಜ ಸ್ವಾಮಿಗಳ ಹತ್ರ ಒಂದು ಇದು ಬಂತಂತೆ, ಎಲರುಣಿ ಭಯ ಕಂಜಿಲಿ ನಿಮ್ಮ ಆಸನ ಕೆಳಗಿರೆ ಕಂಡದ ನುಡುಹಿದ ಕರುಣಿ ವಾದಿರಾಜ ಗುರು ವಾದಿರಾಜ ಅಂತ ಹೇಳ್ತಾರೆ. ಇಲ್ಲಿ ಓಡ್ಕೋತ ಅವ್ರ ಹತ್ರ ಬಂತಂತೆ, ಯಾವುದೋ ಒಂದು ಹಾವು ಹರ್ಸ್ಕೊಂಡು ಬರ್ತಾ ಇದೆ, ಹಾವು ಓಡ್ಕೋತ ಅಲ್ಲಿ ಬಂದುಬಿಡ್ತು. ಇವ ಆಸ ಮನೆ ಕೆಳಗೆ ಕುತ್ಕೊಂಡು ಬಂದುಬಿಡ್ತು, ಇಲ್ಲಿ ಮನೆ ಕೆಳಗೆ ಕುತ್ಕೊಂಡಂತೆ. ತಷ್ಟ ಅದು ಹಾವು ಅಲ್ಲಿಗೆ ಬಂತು, ಬಂದಿದ್ದೇ ಆಟ ಆಡಲಿಕ್ಕೆ ಶುರುವಾಯ್ತು. ಇಲ್ಲಿ ಜೊತೆ ಆಟ ಎರಡು ಫ್ರೆಂಡ್ಸ್ ಆಗಿಬಿಟ್ರು ಅಂತ ಎರಡು ಕೂಡ. ಎಂಥ ಸಿದ್ಧಿ ಅದು, ವೈರತ್ವವನ್ನು ತೆಗಿತಕ್ಕಂಥ ಸಿದ್ಧಿ ವಾದಿರಾಜ ಸ್ವಾಮಿ ಹೊಡಿದ್ರು. ಇಲ್ಲಿ ಎಷ್ಟು ಪುಣ್ಯ ಮಾಡಿತ್ತೇನೋ, ನಮ್ಮ ಜನ ಬಾಬಾನ ಹತ್ರ ಹೋಗ್ತಾರೆ ಪಾಪ, ಇಲ್ಲಿ ವಾದಿರಾಜ ಸ್ವಾಮಿ ಹತ್ರ ಬಂದಿದೆ ಅಂತ ಹೇಳಿದ ಮೇಲೆ ಎಷ್ಟು ಪುಣ್ಯ ಮಾಡಿರ್ಬೇಕು ಇಲ್ಲಿ ಲೆಕ್ಕ ಹಾಕಿ. ಎಷ್ಟು ಜನ ನಮ್ಮ ಎಷ್ಟೋ ಜನ ಹುಡುಗರು ದೊಡ್ಡ ದೊಡ್ಡ ಓದಿರ್ತಾರೆ, ಉಚ್ಚಾಬಟ್ಟೆ ಓದಿರ್ತಾರೆ, ಅಲ್ಲಿ ಹೋಗಿ ದರ್ತನ ಮಾಡ್ತಾರೆ, ಎಲ್ಲ ಬಾಬಾಗಳ ಕಾಲಿಗೆ ಬಿದ್ದು ತಾವು ಎಷ್ಟು ಮಹಾಮೂರ್ಖರು ಅಂತ ರುಜುವಾತ್ ಮಾಡ್ಕೊಡ್ತಾರೆ ಜಗತ್ತಿ. ವಾದಿರಾಜ ಸ್ವಾಮಿಗಳ ಹತ್ರ ಹೋಗಬೇಕಾದ್ರೆ ಎಷ್ಟು ಜನ್ಮದ ಸುಕೃತನೋ ಇಲ್ಲಿದು ಸಾಧ್ಯ ಇಲ್ಲ. ಆ ಹಾವು ಆಡ್ಕೊಂಡು ಹೋಗಿ ಅವತ್ತಿಂದ ಅವ್ರು ಜಗಳ ಬಿಟ್ಟುಬಿಡುವಂತೆ ಎರಡು ಕೂಡ. ವಾದಿರಾಜ ಸ್ವಾಮಿಗಳ ಕಥೆ ಇವತ್ತು ನಾವು ಕೇಳಿದವರಿಗೆ ಆ ಮುನಿ ಹಾಗಿದ್ನ ಅಂದ್ರೆ ಗ್ಯಾರಂಟಿ ಆಗಿದ್ರು. ಅಲ್ಲಿ ವಿರೋಧದ ಹೆಸರೇ ಇರಲಿಲ್ಲ, ಆರಾಮಾಗಿ ಕಾಲ ಕಳ್ಕೊಂಡಿದ್ರು. ಅವು ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾ ಇದ್ವು. ಒಂದು ನಾಯಿ ಬಂದು ಸೇರ್ಕೊಂಡ್ತಂತೆ ಅಲ್ಲಿಗೆ, ಒಂದು ನಾಯಿ ಬಂದು ಆ ಮುನಿ ಆಶ್ರಮ ಅದು ಸೇರ್ಕೊಂಡ್ಬಿಡ್ತು. ಎಲ್ಲ ಪ್ರಾಯಗಳನ್ನು ನೋಡಿತು, ತಾನು ಯೋಚನೆ ಮಾಡಿತು, ಓಹೋ ಮುನಿಗಳು ಭಾರಿ ಸಿದ್ಧ ಪುರುಷರಿದ್ದಾರೆ, ಒಳ್ಳೆ ಜ್ಞಾನಿಗಳಿದ್ದಾರೆ, ನಾನು ಉಪಯೋಗ ತಗೊಳ್ಬೇಕು ಅಂತೇಳಿ ಇರ್ಲಕ್ಕೆ ಶುರು ಮಾಡಿತು. ಬೇರೆ ಎಲ್ಲ ಪ್ರಾಯಗಳು ಬಂದು ಹೋಗ್ತಿದ್ರೆ ಅದು ಹೋಗ್ಲಿ ಅಲ್ಲೇ ಶುರು ಆಯ್ತು, ಯಾವಾಗಲೂ ಅಲ್ಲೇ ಇರ್ತದೆ ಆಶ್ರಮದಲ್ಲಿ 24 ತಾಸು ಅಲ್ಲೇನೆ. ಆ ಮುನಿ ಜೊತೆ ಸಂಪರ್ಕ ಬೆಳೆಸಿಕೊಂಡು ಹಾಗೆ ನೋಡಿ 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 ಅದಕ್ಕೆ ಪ್ರೀತಿ ಬಂತು. ಏನು ತಿಮ್ಮೋದು ಕೊಡ್ತಾ ಇದ್ರು ಒಂದಿಷ್ಟು, ಅದು ಅಭ್ಯಾಸ ಆಯ್ತು. ಎಷ್ಟೋ ದಿವಸ ಕಳೆದೋಯ್ತು. ಈ ಕಥೆಯಿಂದ ಇಷ್ಟು ತಿಳ್ಕೊಳ್ಬಾರ್ದು, ಮತ್ತೆ ಮುನಿಗಳೇ ನಾಯಿ ಸಾಕಿದ್ರು ನಾವೇ ಸಾಕಬಾರ್ದು ಅಂತೇಳಿ ಅದನ್ನ ಅಪ್ಲೈ ಮಾಡ್ಕೊಳಕ್ ಹೋಗಬಾರ್ದು. ಮತ್ತೆ ಅದು ಸಾಕಿದ ನಾಯಿ ಅಲ್ಲ, ಅದಾಗಿ ಬಂದಿದ್ದಕ್ಕೆ ಆಶ್ರಯ ಕೊಟ್ರಷ್ಟೇ. ನಮ್ಮ ಶಾಸ್ತ್ರ ಭೂತ ದಯಾ ಅಂತ ಹೇಳುತ್ತೆ, ಪ್ರಾಣಿಗಳು ದಯೆ ತೋರಿಸಿ ಅಂತ ಹೇಳುತ್ತೆ ಹೊರತು ಅದನ್ನು ಹೊಡೆದೋಡಿಸಿ ಅಂತ ಹೇಳೋದಿಲ್ಲ. ನೀವಾಗಿ ತಂದಿಟ್ಕೊಂಡು ಮಾಡ್ಲಿಕ್ಕೂ ಹೋಗಬೇಕು. ಅದಾಗಿ ಅತಿಥಿಗಳು ಅಂದ್ರೆ ಹಾಗೇನೆ, ಅವರಾಗಿ ಬರ್ತಾರೆ ಅತಿಥಿಗಳು, ಅವರು ಅವಾಗ ಇದನ್ನು ಕೊಡಬೇಕು. ಇದು ಕರೆಯಲಿಕ್ಕೆ ಎಷ್ಟನೇ ಕರೆಯಲಿಕ್ಕಾಗುತ್ತೆ, ಬಹುಶಃ ಸಾಧ್ಯ ಇಲ್ಲ, ಲಿಮಿಟ್ ಇರುತ್ತೆ. ಸ್ವಲ್ಪ ದಿವಸ ಆಯಿತು, ಒಂದು ದಿವಸ ನಾಯಿ ಎಲ್ಲೋ ಹೊರಗೆ ಆಶ್ರಮದ ಸುತ್ತಮುತ್ತ ಓಡಾಡ್ಕೊಂಡಿದೆ ಆ ಪರಿಸರದೊಳಗೆ. ಒಂದು ತೋಳ ಬರ್ತಾ ಇದೆ, ನೋಡು ತೋಳ ಬಂತಂತೆ. ನಾಯಿ ನೋಡಿತು, ಗಾಬರಿ ಆಯ್ತು, ತನ್ನ ಎಲ್ಲಿ ಹೊಡೆದು ಬಿಡುತ್ತೋ ಅಂತ ಯೋಚನೆಯಿಂದ ಹುಡ್ಕೋತಾ ಹೋಯ್ತು. ಮುನಿಗಳ ಹತ್ರ ಹೋಯ್ತು, ಮುನಿಗಳು ನೋಡಿದ್ರು ಏನು ಅಂತ ಕೇಳಿದರು. ತೋರಿಸಿ ತೋಳ ಬರ್ತಾ ಇದೆ, ಹೊಡಿಲಕ್ಕೆ ತಿಂದು ಬಿಡುತ್ತೆ ಅಂತ ಹೇಳಿದ ತಕ್ಷಣ ಮುನಿಗಳು ನೋಡಿದ್ರಂತೆ, ಯೋಚನೆ ಮಾಡಿ ಆ ತೋಳ ನೋಡ್ತಿದ್ರು. ನೋಡಿದ ತಕ್ಷಣ ಅಲ್ಲೇ ನಿಂತ್ಕೊಂಡ್ತು ಮುನಿಗಳು, ಬರ್ತಿಸಿದ ಅಲ್ಲೇ ನಿಂತ್ಕೊಂಡು ಬಿಡ್ತು. ಈ ನಾಯಿ ನಿಂತ್ಕೊಂಡ್ತು, ಮುನಿಗಳು ನೋಡಿದರು. ತುಂಬಾ ಕರುಣೆ ಬಂತು, ಪಾಪ ನಾಯಿಗೆ ಈ ಸಮಸ್ಯೆ ಮತ್ತೆ ಮತ್ತೆ ಬರುತ್ತೆ, ಆ ಕಡೆ ಹೋದಾಗ ಯಾವ್ದು ತೋಳೆ ಬಂದರೆ ಬರಬಹುದು, ಇದಕ್ಕೆ ಅಪಾಯ ಆಗಬಾರದು ಅಂತ ಹೇಳಿ ತಮ್ಮ ತಪಶಕ್ತಿಯಿಂದ ಆ ನಾಯಿನ ತೋಳನ್ ಮಾಡಿಬಿಟ್ರು. ನೀನು ತೋಳ ಆಗು ಅಂತ ಹೇಳಿಬಿಟ್ರು. ಫಸ್ಟ್ ಕ್ಲಾಸ್ ತೋಳ ಆಗೋಯ್ತು ಅದು. ಆ ಸ್ವಲ್ಪ ದೂರ ಹೋಯ್ತು ಆ ತೋಳ ನೋಡ್ತು, ಎರಡು ಫ್ರೆಂಡ್ಸ್ ಆದಾಗ ಅದು ಏನು ಇದು ಬರಲಿಲ್ಲ ಅದಕ್ಕೆ. ಇವತ್ತು ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಗಲಾಟೆ ಮಾಡ್ಕೊಳ್ಳೋದಿಲ್ಲಂತೆ, ತಮ್ಮ ತಮ್ಮ ಗಲಾಟೆ ಮಾಡ್ಕೊಂಡು ಮನುಷ್ಯ ಒಂದೇ ಅಂತ ಹೇಳ್ತಾರೆ. ಹೊಡೆದಾಡಿ ಸಾಯೋದು ಬೇರೆ ಪ್ರಾಣಿ ತಾವು ತಮ್ಮದು ಬಹಳ ಫ್ರೆಂಡ್ಶಿಪ್ ಅದಕ್ಕೆ. ಇವು ಕಂಡಕ್ಟರ್ಸ್ ಒಂದಾಗಿ ಬಿಡ್ತಾರೆ, ಹೊರಗೆ ಯಾರೋ ಹೊರಗೆ ಒಬ್ಬ ಕಂಡಕ್ಟರ್ ಎಲ್ಲ ಕಂಡಕ್ಟರ್ ಒಂದಾಗಿ ಬಿಡ್ತಾರೆ, ಡ್ರೈವರ್ ಎಲ್ಲ ಡ್ರೈವರ್ ಒಂದಾಗಿ ಬಿಡ್ತಾರೆ, ಯಾರೋ ಒಬ್ಬ ರಿಕ್ಷಾ ಎಲ್ಲ ರಿಕ್ಷಾ ಒಂದಾಗಿ ಬಿಡ್ತಾರೆ. ಪಂಡಿತ ನೋಡಿ ಯಾರು ಬರೋದು ಎಲ್ಲ ಪಡೆ ಒಳ್ಳೆ ಶುರು ಮಾಡಿಬಿಡ್ತಾರೆ. ಇದೇ ಪದಿ ತ್ಯಾಗ ಅವರಲ್ಲಿ ಹೊಂದಾಣಿಕೆನೇ ಇರೋದಿಲ್ಲ. ಇವತ್ತು ಸಜ್ಜನರ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂಬುದು ಬಹಳ ಆಶ್ಚರ್ಯ. ಅದಕ್ಕೆ ಮನುಷ್ಯರು ಅದರಲ್ಲಿ ತಿಳಿದವರಲ್ಲಿ ಗಲಾಟೆ ಭಾರಿ ಜಾಸ್ತಿ ಅಂತ. ಇವತ್ತು ಮನುಷ್ಯ ಮಾಡಿದ ರಕ್ತಪಾತವನ್ನ ಯಾವ ಪ್ರಾಣಿಗಳು ಮಾಡೋಕ್ಕಾಗೋದಿಲ್ಲ. ಇವತ್ತು ಯಾವ ಪ್ರಾಣಿಗಳು ಬಾಂಬ್ ಇಡಕ್ಕೆ ಬರೋದಿಲ್ಲ ಪ್ರಾಣಿಗಳಿಗೆ. ಪಾಪ ಬಂದ್ರೆ ತಿಂದು ಕೊಲ್ಲುತ್ತೆ, ತಿಂದು ಹೋಗುತ್ತೆ ಅಷ್ಟೇ. ಹೊಟ್ಟೆ ತುಂಬಿದಾಗ ಹೋದ್ರೆ ಸಿಂಹನೂ ತಿಂಬೋದಿಲ್ವಂತೆ. ಹುಲಿ ಸಿಂಹಗಳು ಕೂಡ ಹಸಿವಾದ ಮಾತ್ರ ಬೇರೆ ತಿನ್ನೋದಿಲ್ವಂತೆ. ಅವ್ರು ಕೂಡ ಕ್ಯಾರಿಯರ್ ಅಂತೂ ಗೊತ್ತೇ ಇಲ್ಲ ಯಾವುದು ಕೂಡ. ಮನುಷ್ಯನಿಗೆ ಒಂದೇ ಕ್ಯಾರಿಯರ್ ಗೊತ್ತಿರೋದು, ಫ್ರಿಜ್ಜು ಕ್ಯಾರಿಯರು ಎಲ್ಲ ಗೊತ್ತಿರೋ ಮನುಷ್ಯನಿಗೆ ಒಂದೇ. ಅಂದ್ರೆ ಮನುಷ್ಯ ಒಳ್ಳೇದು ಮಾಡ್ಕೊಳ್ಳೋಕ್ಕೂ ಚಾನ್ಸ್ ಇದೆ, ಭಾರಿ ಪಾಪ ಮಾಡೋಕ್ಕೂ ಚಾನ್ಸ್ ಇದೆ. ಅವನೇನು ಶಾಸ್ತ್ರ ಓದಿದ್ರೆ ಸರಿಯಾಗಿ ಬದುಕ್ತಾರೆ, ಇಲ್ಲದ ಹೋದ್ರೆ ಅಡ್ಡಾದಿ ಹೋಗೋ ಸಂಭವನೇ ಜಾಸ್ತಿ. ಆ ತೋಳ ಎರಡು ಒಂದಾಗ್ಬಿಟ್ಟು ಹೊರಟೋಯ್ತು ಆ ಕಡೆ. ಮತ್ತಿದ್ದು ಬಂದು ಸುಖವಾಗಿತ್ತು. ಸ್ವಲ್ಪ ದಿವಸ ಆಯ್ತು, ಇನ್ನೊಂದು ಪ್ರಾಣಿ ಬಂತ. ಮತ್ತೆ ದಿವಸ ದೊಡ್ಡ ಹುಲಿನೇ ಬಂತು ಆ ಕಡೆಗೆ. ಹುಲಿ ಬಂತು, ನೋಡಿತು ತೋಳ, ಗಾಬರಿ ಆಯ್ತು, ಓಡಿ ಬಂತು ಈ ಕಡೆ. ಮತ್ತೆ ಗುರುಗಳೇ ಅಂತ ಬಂತು, ನೋಡಿದ್ರು ಪಾಪ ಪಾಪ ಇದಕ್ಕೆ ಹುಲಿಯ ಸಮಸ್ಯೆ ತಪ್ಪಬೇಕು ಅಂತ ಹೇಳಿಬಿಟ್ಟು ಹುಲಿ ಮಾಡಿಬಿಟ್ರೆ ಎರಡು ಅನುಕೂಲ, ತೋಳ ಸಮಸ್ಯೆನೇ ಹುಲಿ ಸಮಸ್ಯೆ ಇರೋದಿಲ್ಲ. ಆದ್ದರಿಂದ ಫಸ್ಟ್ ನೀನು ಹುಲಿ ಆಗು ಅಂತ ಹೇಳಿದ್ದಾನೆ. ಫಸ್ಟ್ ಕ್ಲಾಸ್ ಹುಲಿ ಆಗಿಬಿಟ್ಟ ನಡಿ ಅಂತೇಳಿ. ಈ ಮೇಕಪ್ ಮಾಡೋದ್ರಿಂದ ಚೆನ್ನಾಗಿ ಕಾಣ್ತಾರೆ ಆ ಟೈಪ್. ನಿಜವಾದ ಹುಲಿಗಿಂತ ಜೋರು ಹುಲಿ ಆದ ಅವನು, ಯಾಕೆ ಸಿದ್ಧಿಯಿಂದ ಬಂದಿತ್ತಲ್ಲ, ಡಿವೈನ್ ಪವರ್ ಇದ್ದಾಗಿತ್ತು. ಎಲ್ಲ ಒಳ್ಳೆ ಶುರು ಮಾಡಿದ್ರು. ಮತ್ತೆ ಅವರ ಹುಲಿಗಳು ಫ್ರೆಂಡ್ಸ್ ಆದ್ರು. ಸ್ವಲ್ಪ ದಿವಸ ಆಯ್ತು, ಇನ್ನು ನಿಶ್ಚಿಂತೆ ಅಂತ ತಿಳ್ಕೊಂಡಿದ್ರೆ ಅವಾಗ ಏನಾಯ್ತಂತೆ, ಒಂದು ದಿವಸ ಒಂದು ದೊಡ್ಡ ಆನೆ ಬಂತಲ್ಲಿ, ಆನೆ ಬರ್ತಿರೋದಕ್ಕೆ ಹುಲಿ ಗಾಬರಿ ಆಯ್ತು. ಆನೆ ಭಾರಿ ಪವರ್ಫುಲ್, ಅದೇನಾದ್ರು ತಡ ಮಾಡಿ ಆನೆ ಕೈ ಸಿಕ್ತೋ ತುಳಿತು ಅಂದ್ರೆ ಸಿಂಹನೂ ಏನು ಮಾಡೋಕ್ಕಾಗೋದಿಲ್ಲ, ಅಷ್ಟು ಭಾರ ಹಾಕತ್ತೆ. ಒತ್ತಿಬಿಟ್ರೆ ಏನಮ್ಮ ಕ್ರಶ್ ಮಾಡಿ ಹಾಕಿಬಿಡತ್ತ. ಹುಲಿ ಸಾಮಾನ್ಯವಾಗಿ ಹುಲಿ ಮತ್ತು ಆನೆಗಳಲ್ಲಿ ಆನೆನೇ ಗೆಲ್ಲೋದು. ಆ ಕ್ಷಣಕ್ಕೆ ಆನೆ ಬಂದಿದ್ದು ನೋಡಿ ಹುಲಿ ಗಾಬರಿ ಆಯ್ತು, ಮತ್ತೆ ಓಡಿತು. ಅದಕ್ಕೆ ಒಂದು ಗ್ಯಾರಂಟಿ ಗೊತ್ತಿತ್ತು, ಮುನಿಯ ತೋರೆ ಕಾಪಾಡ್ತಾನೆ. ನಮ್ಮ ಇದನ್ನ ಮಾತೆತ್ತರ ಮಂತ್ರಾಲಯ ಮಾತೆತ್ತರ ತಿರುಪತಿ ಅಂತಾರಲ್ಲ ಆತೈತು, ಆದ್ರೆ ಉಪಯೋಗ ಮಾಡ್ಕೊಳ್ಳೋದು ಗೊತ್ತಿರಬೇಕಷ್ಟೇ. ಮಂತ್ರಾಲಯಕ್ಕೆ ಹೋಗೋದು ದೊಡ್ಡದಲ್ಲ, ತಿರುಪತಿಗೆ ಹೋಗೋದು ದೊಡ್ಡದಲ್ಲ, ಏನು ಕೇಳಬೇಕು ಅಂತಕೊಳ್ಳೋದು ಭಾರಿ ದೊಡ್ಡದು. ಅದು ಯೋಚನೆ ಮಾಡಿದರೆ ನಾವು ದೊಡ್ಡವರ ಹತ್ರ ಹೋದಾಗ ಅವರ ಫುಲ್ ಬೆನಿಫಿಟ್ ತಗೊಳ್ಳೋ ಸಾಮರ್ಥ್ಯ ಇರಬೇಕಷ್ಟೇ. ನೋಡಿತು ಯೋಚನೆ ಮಾಡಬೇಡ ಅಂತೇಳಿ ನೀನು ಆನೆ ಆಗೋಂತ ಆನೆನೇ ಮಾಡಿಬಿಟ್ಟು ದೊಡ್ಡ ಆನೆ ಆಗೋಯ್ತು. ಭಾರಿ ಖುಷಿ ಆಯಿತು, ಎರಡು ಆನೆ ಆನೆ ಜೊತೆ ಆಗಿಬಿಟ್ಟು. ಸ್ವಲ್ಪ ದಿವಸ ಆಯಿತು, ಮತ್ತೆ ನೋಡ್ಕೊಂಡಿದ್ದಾನೆ ಓಡಾಡ್ತಾ ಇದ್ದಾನೆ, ಒಂದು ಸಿಂಹನೇ ಬಂತಾಗಲ್ಲಿಗೆ. ಸಿಂಹ ಮತ್ತೆ ಆನೆ ಓಡಿ ಬಂತು. ಸಿಂಹ ಆನೆಗಿಂತ ಫಿಸಿಕಲಿ ಬಹಳ ವೀಕ್ ಅದು, ಆನೆ ಶಕ್ತಿ ಅದಕ್ಕಿಲ್ಲ. ಆದ್ರೆ ಸಿಂಹದ ನ್ಯಾಕ್ ಏನಂದ್ರೆ ಸೀದಾ ಹಾರಿ ಕುಂಭಸ್ಥಳಕ್ಕೆ ಹೊಡೆಯಿತು. ಅಲ್ಲಿ ಹೊಡೆದ್ರೆ ಮುಗಿಯಿತು ಕಥೆ. ಅದಕ್ಕೆ ಎಲ್ಲಿ ಹೊಡೆದ್ರೆ ಆನೆ ಸಾಯುತ್ತೆ ಅಂತ ಗೊತ್ತು, ಭಾರಿ ಫಾಸ್ಟ್ ಅದು. ಅಕಸ್ಮಾತ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಸಿಂಹಂತೂ ಹೊರದಾಕ್ ಬಿಡುತ್ತಿತ್ತು. ಗಜೇಂದ್ರನ ಕಥೆ ಹೇಳ್ತಾರಲ್ಲ, ಸಿಂಹಗಳು ಹೇಳಿ ಓಡೋಗ್ತಾ ಇದ್ದದ್ದು ಗಜೇಂದ್ರನ ಕಂಡ್ರೆ, ಅಷ್ಟು ಬಲಿಷ್ಠ ಅವನು. ಆದರೆ ಉಳಿದ ಆನೆ ಹೋಲಿಸಿದ್ರೆ ಸಿಂಹನೇ ಬಲಿಷ್ಠ. ಆ ಸಿಂಹ ಬಂದಿದ್ದು ಮತ್ತೆ ಓಡುತ್ತಿತ್ತು. ಅವರು ನೋಡಿದ್ರು, ಯೋಚನೆ ಮಾಡಬೇಡ ಬಿಡು ಅಂತ ಸಿಂಹ ರೂಪನೇ ಕೊಟ್ಟರು, ಸಿಂಹವೇ ಆಗು ಅಂತ ಹೇಳಿದ್ರು. ಭಾರಿ ಖುಷಿ ಆಯ್ತು, ಆ ಸಿಂಹ ಜೊತೆಯಾದ್ರೂ ಓಡೋಗ್ಬಿಡ್ತು. ಸ್ವಲ್ಪ ದಿವಸ ಆಯ್ತು, ಮತ್ತೆ ಅಲ್ಲಿಗೆ ನಮ್ಮ ಪ್ರಕಾರದ ಎಂಡಿದ್ದಾಗ ಲೆಕ್ಕ, ಮೃಗರಾಜ ಅಂತ ಹೆಸರು ಸಿಂಹನಿಗೆ. ಅದಾಗಿಬಿಟ್ಟು ಹೈಯೆಸ್ಟ್ ಪೋಸ್ಟ್ ಇದ್ದಾಗೆ. ಆದರೆ ಪುರಾಣ ಹೇಳುತ್ತದೆ ಇನ್ನೂ ಒಂದು ಪ್ರಾಣಿ ಇದೆ ಅಂತ ಹೇಳುತ್ತಾರೆ, ಸಿಂಹಕ್ಕಿಂತ ಬಲಶಾಲಿ ಪ್ರಾಣಿ ಒಂದಿದೆಯಂತೆ, ಅದಕ್ಕೆ ಶರಭ ಅಂತ ಹೆಸರು. ಸಿಂಹಕ್ಕೆ ನಾಲ್ಕಾರದ ಎಂಟು ಕಾಲು ಅಂತ, ಅದಕ್ಕೆ ಅಷ್ಟಪದಿಗಳು ಅಂತ ಹೆಸರು. ಅದಕ್ಕೆ ಅಂತ ದೊಡ್ಡ ಒಂದು ಸಿಂಹ ಓಡಾಡ್ಕೊಂಡಿತ್ತು, ಅದು ಶರಭ ಬಂತ. ಶರಭದ ಉಲ್ಲೇಖ ಪುರಾಣಗಳಲ್ಲಿ ಬರುತ್ತೆ. ಕಾಳಿದಾಸ ಮೇಘದೂತ ಹೇಳ್ತಾರೆ ಶರಭಗಳ ಬಗ್ಗೆ, ಕಾಳಿದಾಸರು ಉಲ್ಲೇಖ ಮಾಡ್ತಾರೆ. ಆದ್ರೆ ಇವತ್ತು ಅದಿಲ್ಲ, ಈ ಡೈನಾಸಾರ್ ಎಲ್ಲ ಹೋಗಿದ್ರೆ ಆ ಟೈಪ್ ಅದು ಹೋಗಿಬಿಟ್ಟಿದೆ. ಇವತ್ತು ಯುದ್ಧದಲ್ಲಿ ಇರಬೇಕು ಅಂತ ಗ್ಯಾರಂಟಿ ಇಲ್ಲ. ಪುಣ್ಯಕ್ಕೆ ಡೈನಾಸಾರ್ ಹೋಗ್ತಾರಲ್ಲ, ಆ ರೀತಿ ಎಷ್ಟೋ ಪ್ರಾಣಿಗಳು ಹೋಗಿಬಿಟ್ಟಿದೆ ಇವತ್ತಿಲ್ಲ. ಅದರಲ್ಲಿ ಅಷ್ಟು ಇದು ಶರಭನೂ ಒಂದು, ಶರಭ ಯುದ್ಧದಕ್ಕೆ ದಾಖಲೆ ಇದೆ, ಈಗ ಮಾತ್ರ ಸಿಕ್ಕಿಲ್ಲ. ಆ ಶರಭ ಬಂದಾಗ ಸಿಂಹನ ಅನಾವತಿ ಹೆಚ್ಚು ಇತ್ತಂತ, ಅಷ್ಟು ಬಲಿಷ್ಠ ಅಂತ. ಅಷ್ಟೇ ಅಲ್ಲ, ಆನೆಗಳನ್ನ ಇತ್ಕೊಂಡು ಮೇಲೆ ಸೊಳ್ಳೆ ಅಷ್ಟೇ ಎಸಿತಂತ, ಅಷ್ಟು ಪವರ್ಫುಲ್ ಅಂತ. ಸಿಂಹ ಆನೆಗಳು ಏನು ಲೆಕ್ಕ ಇಲ್ಲ ಅದಕ್ಕೆ. ಸೊ ಡೈನಾಸಾರ್ ಕಾನ್ಸೆಪ್ಟ್ ಬರ್ತದ, ಬಹಳ ಪವರ್ಫುಲ್ ಪ್ರಾಣಿ. ಆದ್ದರಿಂದ ಅದು ಬಂದ ತಕ್ಷಣ ಹುಡ್ಕೊಂಡು ಹೋಯಿತು. ಮತ್ತೆ ಇವ್ರು ನೋಡಿದ್ರಂತೆ, ಆ ಮುನಿ ಎಷ್ಟು ಕರುಣೆ ಇದೆ ನೋಡಿದ್ರ, ಇವ್ ಹೋದಾಗೆಲ್ಲ ವರ ಕೊಡ್ತಾರಲ್ಲ ರಾಯರ ಆ ಟೈಪ್, ಏನು ಬಂದ್ರು ಕೊಡ ಅಂದೋಪಿಶ್ಚಾತ್ ಎಡಮೋಕೋಪಿ ವಾಕ್ಪತಿ ಇದ್ದಾಗೆ. ಅವರ ಕರುಣೆಗೆ ಮಿತಿ ಇಲ್ಲ, ನಮ್ಮ ಆಸೆಗೂ ಮಿತಿ ಇಲ್ಲ. ಆ ಟೈಪ್ ಕೇಳಿ ಕೇಳಿ ನಮಗೆ ಅಭ್ಯಾಸ ಕೊಟ್ಟು ಕೊಟ್ಟು ಅವ್ರಿಗೆ ಅಭ್ಯಾಸ. ಆ ಮುನಿ ಏನ್ ಮಾಡ್ತಾನೆ, ಶರಭನೇ ಆಗು ಅಂತ ಹೇಳ್ಬಿಟ್ಟಂತೆ ನಡಿಯಂತೆ. ಹೈಯೆಸ್ಟ್ ಪೋಸ್ಟ್ ಕೊಟ್ಟಾಗ ಅದ್ರ ಮೇಲೆ ಪೋಸ್ಟೇ ಇಲ್ಲ. ಶರಭದ ರೂಪ ಬಂತು, ಭಾರಿ ಖುಷಿಯಾಗೋಯ್ತು. ಇನ್ನು ಮುನಿ ಅನ್ಕೊಂಡ, ಪಾಪ ನಿಶ್ಚಿಂತೆ ಆಯ್ತು, ಇದು ಇನ್ನೇನು ಯೋಚನೆ ಮಾಡಾಗೆ ಇಲ್ಲ ಅಂತೇಳಿ ಅದು ಅನ್ಕೊಂತು. ಇಲ್ಲ, ಇಷ್ಟು ದಿವಸ ಏನಾಗಿತ್ತು ಗೊತ್ತೇನು, ಒಂದಲ್ಲ ಅನ್ಕೊಂಡು ಇದೇ ಹೆದರ್ತಿತ್ತು, ಈಗ ಹಾಗಲ್ಲ, ಇದಕ್ಕೆಲ್ಲ ಹೆದರ ಶುರು ಮಾಡಿಬಿಟ್ಟು ಕಾಡು ಕಾಡನ್ನೇ ಕೈಲಿ ಇಟ್ಕೊಂತು. ಎಂಟೈರ್ ಕಾಡು ನಡುಗ್ತಾ ಇದೆ, ಇದು ಮಾಂಸ ಇಷ್ಟು ದಿವಸ ಮಾಡಿದ್ರು ಕೂಡ ಮಾಂಸ ತಿಂತಿದ್ದಿಲ್ಲಂತ, ಈಗ ದುರಭ್ಯಾಸ ಕಲ್ಟಿವೇಟ್ ಮಾಡಿದ್ರು. ಸುಲಿ ಬೇಷ ಬಂದಾಗಲೂ ಮಾಂಸ ತಿನ್ನಲಿಲ್ಲ, ಅದು ಮುನಿಯಂತೆ ಇತ್ತಂತೆ. ಯಾವ ವೇಷ ಕೊಟ್ಟರು ಚೇಂಜ್ ಆಗಲಿಲ್ಲ, ಶರಭನ ವೇಷ ಕೊಟ್ಟಾಗ ಅದಕ್ಕೆ ಅಹಂಕಾರ ಬಂತು. ಇನ್ನೇನು ಮಾಡಾಗಿಲ್ಲವಲ್ಲ, ನಾ ಹೈಯೆಸ್ಟ್ ತಾನೇ. ದುರಭ್ಯಾಸ ಕ್ರಿಯೆ ಮಾಂಸ ಎಲ್ಲ ತಿನ್ನಕ್ಕೆ ಶುರು ಮಾಡಿತು, ಪ್ರಾಣಿಯನ್ನು ಕೊಲ್ಲಕ್ಕೆ ಶುರು ಮಾಡಿತು, ಭಯಂಕರವಾದಂತಹ ರಾಕ್ಷಸನ ಕೆಲಸ ಶುರು ಮಾಡಿಬಿಡುತ್ತೆ. ಎಲ್ಲ ಮುನಿ ಗೊತ್ತಾಯ್ತು, ಏನಿದು ಏನೋ ಮಾಡಲಿಕ್ಕೋರು ಏನಾಯ್ತಲ್ಲ ಅಂತ ಅನ್ಕೋತಾ ಇದ್ದಾರೆ. ಆ ಶರಭದ ರೂಪದ ನಾಯಿ ಯೋಚನೆ ಮಾಡಿತಂತೆ, ಈಗೇನೋ ಶರಭ ಆಗಿಬಿಟ್ಟಿದ್ದೆ ನಾನು, ನನಗಂತೂ ಯೋಚನೆ ಇಲ್ಲ, ಆದರೆ ಮುನಿ ಬುದ್ಧಿ ಹೇಳೋದಕ್ಕಾಗೋದಿಲ್ಲ, ಅಕಸ್ಮಾತ್ ಬೇರೆ ಪ್ರಾಣಿಗಳು ನನ್ನಂತೆ ಬಂದುಬಿಟ್ರೆ ಅವನು ಶರಭನ್ ಮಾಡಿ ಕೂತ್ರೆ ಏನು ಮಾಡಬೇಕು, ಈ ಮಧ್ಯೆ ನನ್ನ ಪೋಸ್ಟಿಗೆ ಕಾಂಪಿಟೇಷನ್ ಶುರುವಾಗುತ್ತೆ ಆಮೇಲೆ, ಅದಾಗಬಾರದು. ಮತ್ತೆ ಮುನಿ ಈ ಮತ್ತೆ ನನ್ನ ಏನ್ ಮಾಡಿದ್ರು ಹೇಳೋದಕ್ಕೂ ಬರೋದಿಲ್ಲ, ಅವನಿಗೆ ನನ್ನ ಕೈಯಲ್ಲಿ ನಾನು ಭಾರಿ ಬಲಿಷ್ಠನಾಗಿಬಿಟ್ಟಿದ್ದೇನೆ, ಈಗ ಏನಾದ್ರೂ ಹೇಳಿ ಅವನ ಕಥೆ ಮುಗಿಸಿಬಿಟ್ರೆ ನಾನು ಸೇಫ್ ಆಗ್ತೇನೆ, ಮುನಿನೇ ತಿನ್ನಬೇಕೀಗ, ಎಂತ ಪ್ಲಾನ್ ಮಾಡಿದೆ ಗೊತ್ತೇನ, ಅದು ಮುನಿನೇ ತಿನ್ನಬೇಕು ಅಂದ್ಕೊಂಡು ಓಡ್ ಬರಲಿಕ್ಕೆ ಶುರು ಮಾಡಿದೆ ಅಲ್ಲಿಂದ. ಈ ಮುನಿ ಸಾಮಾನ್ಯ ಮುನಿ ಅಲ್ಲ ಪಾಪ, ಮನಸ್ಸಿನ ಒಳಗಿಂದ ಅರ್ಥ ಆಗ್ತಿತ್ತು ಅವನಿಗೆ, ಎಷ್ಟು ಬುದ್ಧಿವಂತ ಆಗಿದ್ದ ಅರ್ಥ ಮಾಡಿಕೊಳ್ಳಿ. ಇವತ್ತು ಜ್ಞಾನಿಗಳಿಗೆ ಅರ್ಥ ಆಗುತ್ತೆ, ನಮ್ಮೆಲ್ಲ ಕೇಳಿದ್ರು ಯಾರು ಕೇಳಿಸುತ್ತಲ್ಲ, ಆಟ ಬಿಲ್ಕುಲ ಮಂತ್ರಾಲಯ ಕೇಳಿಸುತ್ತಲ್ಲ, ಆಟ ಟೆಲಿಪತಿ ಅಂತ ಹೇಳ್ತಾರಲ್ಲ ಯೋಗಿಗಳವರೆಲ್ಲ ಕೂಡ, ಆ ಮುನಿ ದೊಡ್ಡ ಯೋಗಿ, ತಕ್ಷಣ ಅರ್ಥ ಮಾಡಿಕೊಂಡಂತೆ, ಓಹೋ ನನ್ನೇ ಕೊಲ್ಲಕ್ಕೆ ಬರ್ತಾ ಇದೆ ಇದು, ಯೋಚನೆ ಹೀಗಿದೆ ಅಂತ ಅನ್ಕೊಂಡು ಬಿಟ್ಟು ನಾನು ತಪ್ಪು ಮಾಡಿದೆ ಅನ್ಕೊಂಡಿದ್ದ ಮುನಿಗಳು, ತಪ್ಪು ಮಾಡಿದೆ. ಇದಕ್ಕೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ಲದವರು ಅಧಿಕಾರ ಕೊಟ್ಟರೆ ಹಣೆ ಬರ ಇಷ್ಟೇನೆ, ಯೋಗ್ಯತೆ ಇಲ್ಲದವರು ಅಧಿಕಾರ ಕೂಡ ದುರುಪಯೋಗ ಮಾಡಿಕೊಂಡೇ ಮಾಡ್ಕೊಳ್ತಾರೆ, ಅದಕ್ಕೆ ಈ ಫಲ ಹೀಗಾಗಿದೆ. ಈ ಶರಭ ಆಗಿದ್ದಕ್ಕೆ ತಾನೇ ಇಷ್ಟೆಲ್ಲ ಯೋಚನೆ, ಮತ್ತೆ ನೀರು ತಗೊಂಡ್ರು, ಮಂತ್ರ ಹಾಕಿದ್ರು, ಬರ್ತಲ್ಲಕ್ಕೆ ತಲೆ ಮೇಲೆ ನೀರು ಹಾಕಿದ್ರು, ಯಥಾ ಪ್ರಕಾರ ನಾಯಿ ಅದು ಸಿಂಹ ಆಗಿ ವಾಪಸ್ ಒಂದೊಂದು ಸ್ಟೆಪ್ ಬರಲಿಲ್ಲ, ಏಕದಮ್ ನಾಯಿ ಆಗಿ ಇಮಿಡಿಯೇಟ್ ಸ್ಟೆಪ್ ಅದು, ಅದು ಡಿಜಿಟಲ್ ತಕ್ಷಣ ತೋರಿಸ್ಬಿಡ್ತಾರೆ, ಡಿಜಿಟಲ್ ನೋಡ್ತಾರಲ್ಲ, ಇಮಿಡಿಯೇಟ್ ಎರರ್ ಆಗಿಬಿಡುತ್ತೆ. ಇದೆಲ್ಲ ಮಂತ್ರ ಸಿದ್ಧಿ ಮುನಿಗಳು ಏನು ಲೆಕ್ಕನೇ ಇಲ್ಲ, ಒಂದು ಕ್ಷಣಕ್ಕೆ ಯಥಾ ಪ್ರಕಾರ ನಾಯಿ ಬಗ್ಗೆ ನಿಂತುಕೊಂಡು ಮುನಿ ಹೇಳ್ತಾರೆ, ಆ ಹಣೆ ಇನ್ಮೇಲೆ ಹೀಗೆ ಇರೋದು ಸಾಕು, ಸತ್ರ ಸಾಯಿ ನನಗೇನು ಗ್ರಾಚಾರ ಇಲ್ಲ, ನಿನ್ನಿಂದ ಅಶ್ಚರ ಸಾಯೋದಕ್ಕಿಂತ ನೀನೊಬ್ಬರು ಸಾಯೋದು ವಾಸಿ ಅಂದ್ಬಿಟ್ಟಿರುತ್ತೆ. ಕೊನೆಗೆ ಈ ಕಥೆ ಹೇಳ್ತಾರೆ ನೋಡು ಧರ್ಮರಾಜ, ಅರ್ಹತೆ ಇಲ್ಲದವರಿಗೆ ಅಧಿಕಾರ ಕೊಟ್ಟರೆ ಹೀಗಾಗಿಬಿಡುತ್ತೆ ಅಂತ ಹೇಳಿದ್ರು. ಇವತ್ತು ಆಗ್ತಿರೋದು ಅದೇನೆ ಬರೀ, ಎಲ್ಲಾ ಕಡೆಗೂ ಕೂಡ ಅದು ಅಂದ್ರೆ ಎಕ್ಸೆಪ್ಷನ್ಸ್ ಕಲಿರ್ಬಹುದು ಅಷ್ಟೇನೆ, ಸಾಮಾನ್ಯವಾಗಿ ಅರ್ಹತೆಗೆ ಇವತ್ತು ಪದವಿಗೂ ಸಂಬಂಧ ಇಲ್ಲ ಅಂತ ಆಗಿಬಿಟ್ಟಿದೆ. ಎಷ್ಟೋ ಸತ ಅನರ್ಹತೆಯೇ ದೊಡ್ಡ ಅರ್ಹತೆ, ಇವತ್ತು ಭಾರಿ ಕ್ರಿಮಿನಲ್ ಅಂದ್ರೆ ಅವ್ರು ಒಳ್ಳೆ ಮೇಲ್ ಬರಲಕ್ಕ ಲಾಯಕ್ ಅಂತ ತಾರಿತ್ಯ ಆಗೋಗ್ಬಿಟ್ಟು, ಗ್ಲೋರಿಫೈಯಿಂಗ್ ದಿ ವಿಕೆಟ್ ನ ಪೀಪಲ್ ಇದೆಯಲ್ಲ ಅದು ಬಹಳ ದೊಡ್ಡ ದೋಷ ಅದು ಹೇಳುತ್ತೆ. ಅನರ್ಹ ಅಧಿಕಾರವನ್ನು ಕೊಡಬಾರದು, ಕೊಟ್ಟರೆ ನಮ್ಮನ್ನೇ ನಾಶ ಮಾಡಲಿಕ್ಕೆ ಬರ್ತಾರೆ. ಧೃತರಾಷ್ಟ್ರ ದುರ್ಯೋಧನ ಹುಟ್ಟಿದ, ಇದರ ಎಲ್ಲ ಕೇಳ್ಕೊತಾ ಬಂದ, ಹೇಳ್ಕೊತಾ ಬಂದ, ದುಶ್ಶಕನಗಳಾದ ದುರ್ಯೋಧನ ಹುಟ್ಟಿದ್ದಕ್ಕೇನೆ ಆ ಕತೆ ಕೇಳಿದ್ದೇವೆ. ಏನು ಅಂತ ಕೇಳಿದ, ಮಹಾದುಷ್ಟ ಹುಟ್ಟಿದ್ದಾನೆ, ಸರ್ವನಾಶ ಮಾಡಿಬಿಡ್ತಾನೆ ವಂಶವನ್ನ ಅಂತ ಹೇಳಿದ. ಏನ್ ಮಾಡಬೇಕು ಅಂದ ಧೃತರಾಷ್ಟ್ರ, ಇವನು ಬಿಸಾಕಿಬಿಡೆವು ನನ್ನ, ಇವನೊಬ್ಬನ ಬಿಸಾಕಿದ್ರೆ ನಿನ್ನ ಉಳಿದ ಮಕ್ಕಳೆಲ್ಲ ಉಳಿತಾರೆ, ಇವನೊಬ್ಬನ ಇಟ್ಕೊಂಡ್ರೆ ವಂಶ ನಿರ್ವಂಶ ಮಾಡ್ತಾರೆ ಅಂತ ಹೇಳಿದ. ಧೃತರಾಷ್ಟ್ರ ಏನಂದಾಗ, ಅಯ್ಯೋ ಅದೆಲ್ಲ ಏನಂತೆ, ಚಿಕ್ಕ ಕೂಸು ಪಾಪ, ಈಗ ಕೊಲ್ಲಬೇಕು ಅದನ್ನ, ಮುಂದೆ ಬೆಳಿತಾನಲ್ಲ, ನಾನಿರ್ತೇನೆ ನೀನಿರ್ತೀಯ, ಭೀಷ್ಮರಿರ್ತಾರೆ ದ್ರೋಣರಿರ್ತಾರೆ, ಸರಿ ಮಾಡಿದ್ರೆ ಆಯ್ತಲ್ಲ ಯಾಕೆ ಅಂತ ಹೇಳಿ ಸಮಾಧಾನ ಮಾಡಿಬಿಟ್ಟಂತೆ. ಏನೋ ಕೂಸು ಪಾಪ ಅಂತೇಳಿ ಬಿದುರ ಹೇಳಿದ, ನೋಡು ಹಾಗೆಲ್ಲ ಹೇಳಬೇಡ, ಈಗಲೇ ಮಾಡು ಅಂತ ಹೇಳಿದ, ಮಾಡಲಿಲ್ಲ. ಮುಂದೆ ದುರ್ಯೋಧನ ಬೆಳೆದ, ದುರ್ಯೋಧನ ರಾಷ್ಟ್ರ ಇದ್ದ, ವಿದುರ ಇದ್ದ, ಎಲ್ಲ ಇದ್ರು, ಆದರೆ ಎಲ್ಲ ಹೇಗಿದ್ರು ಅವನು ಹೇಳದೆ ಕೇಳ್ಕೊಂಡಿರ್ಬೇಕಾಯ್ತು. ಅವತ್ತಾಗಿದ್ರು ಸುಲಭದ ಕೆಲಸ ಅದು ಒಂದು, ಈಗ ನೋಡಿದ್ರೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಆ ಫಲಿತಾಂಶ ಏನು, ಆ ನಾಯಿಗೆ ಆ ಪೀಠ ಕೊಟ್ಟರೆ ಏನಾಯ್ತಲ್ಲ, ಸರ್ವದ ರೂಪ ಕೊಟ್ಟರೆ, ಇವನು ರಾಜನ ಮಾಡಿದ್ದಕ್ಕೆ ವಂಶ ನಿರ್ವಂಶ ಮಾಡಿ ಸತ್ತ ಕೊನೆ, ಅದಕ್ಕೆ ಅನರ್ಹನಾಗಿಬಿಟ್ಟ. ಅಂದ್ರೆ ದುರ್ಯೋಧನನ ಕಥೆ ಕೇಳಿದವರಿಗೆ ಅರ್ಹತೆ ಇಲ್ಲದವನಿಗೆ ಕೊಟ್ಟರೆ ಏನಾಗುತ್ತೆ, ಸರ್ವನಾಶವನ್ನು ಮಾಡ್ತಾನೆ, ತಾನು ನಾಶವಾಗೋದು ಹಾಳಾಗಿ ಹೋಗ್ಲಿ, ಲೋಕವನ್ನು ನಾಶ ಮಾಡ್ತಾರೆ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರ ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ ಭವದಿ ತೆಲ್ಬರತ್ ಪ್ರಭವಂತ್ಯುಗ್ರ ಕರ್ಮಾಣಃ